ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಯೆಹೋವನೇ ನನ್ನ ಬಲವೇ, ಶಾಶ್ವತವಾಗಿ ನಿನ್ನ ಪ್ರೀತಿ, ಶ್ರೇಷ್ಠವಾಗಿ ನಿನ್ನ ಪ್ರೀತಿ ಯೆಹೋವನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು, ಭಾಗ 9. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ ಏಳು ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಿನ್ನೆಯ ದಿನದಲ್ಲಿ ನಾವು ದೇವರು ಈ ಒಂದು ಸಂಕಟದ ಸಮಯದಲ್ಲಿ, ಅಂದರೆ ಏಳನೆಯ ಉಪದ್ರವದ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನ ಒದಗಿಸುವಂತೆವನಾಗಿದ್ದಾನೆ. ಯಾರೆಲ್ಲ ನೀತಿವಂತರಾಗಿ ಜೀವಿಸುವಂಥವರಾಗಿದ್ದಾರೋ, ಯಾರೆಲ್ಲ ದೇವರ ಮುದ್ರೆಯನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೋ, ಅವರಿಗೆ ದೇವರು ಪರಲೋಕದಿಂದ ಎಲ್ಲ ರೀತಿಯ ಸಹಾಯವನ್ನು ಮಾಡುವಂಥವನಾಗಿದ್ದಾನೆ. ಅಂದರೆ ಆ ಸಮಯದಲ್ಲಿ ಅವರು ತಮ್ಮ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡುವಂಥವರಾಗಿದ್ದಾರೆ. ಸತ್ಯದ ನಿಮಿತ್ತವಾಗಿ ಅವರು ಈ ಲೋಕದಿಂದ ದೂರ ಇರತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ದೇವರು ಅವರಿಗೆ ಅನ್ನ ಪಾನಗಳನ್ನು ನೀಡಿ ಪೋಷಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಕ್ರಿಸ್ತನೊಂದಿಗೆ ಅವರು ಸತತವಾದಂಥ ಒಂದು ಸಂಪರ್ಕವನ್ನು ಹೊಂದಿರ್ತಾರೆ. ದೇವರು ಆ ಒಂದು ಪರಿಶುದ್ಧ ಸ್ಥಳದಿಂದ ಹೊರಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಧ್ಯವರ್ತಿಗಳು ಇಲ್ಲದೆ ಈ ಜನಗಳು ಕ್ರಿಸ್ತನೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಇಂತಹ ಒಂದು ಜನರನ್ನು ನಾವು ಕೊನೆ ಕಾಲದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇದರ ಮುಂದುವರಿದ ಭಾಗದವಾಗಿ ಇವತ್ತಿನ ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಒಂದು ಜನಗಳು ಈ ಮಹಾದೋಷ ಪರಿಹಾರಕ ದಿನ ಹೇಗಿತ್ತೋ ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಜನಗಳು ಇರುವಂಥವರಾಗಿದ್ದಾರೆ ಅನ್ನುವಂತಹ ಒಂದು ವ್ಯತ್ಯಾಸವನ್ನು, ಒಂದು ಹೊಂದಾಣಿಕೆಯನ್ನು ನಾವು ನೋಡಲು ಹೋಗುವಂಥವರಾಗಿದ್ದೇವೆ. ಈ ಒಂದು ಸಂದೇಶವನ್ನು ಕಲಿಯುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಸ್ವಾಮಿ, ಪರಲೋಕದ ಮಹೋನ್ನತ ಸ್ಥಳದಲ್ಲಿ ನೀನು ವಾಸವಾಗಿರ್ತಕ್ಕಂಥ ದೇವರಾಗಿದ್ದೀಯ. ಸ್ವಾಮಿ, ನಿನ್ನ ಮಕ್ಕಳು ಭೂಮಿಯಿಂದ ಅಪ್ಪಾ ತಂದೆ ಎಂಬುದಾಗಿ ಕೂಗಿ ಕರೆಯುವಾಗ ನೀನು ನಿನ್ನ ಮಕ್ಕಳ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ನಾವು ಪಾಪಿಗಳಾಗಿದ್ದೇವೆ ಸ್ವಾಮಿ, ನಮ್ಮ ಎಲ್ಲ ಪಾಪಕ್ರಮಗಳನ್ನು ತೊಳೆದು ಶುದ್ಧೀಕರಿಸು. ವಿಶೇಷವಾಗಿ ಈ ದಿನದಲ್ಲಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಹೆಸರೆಸರಾಗಿ ಆಶೀರ್ವದಿಸು. ವಿಶೇಷವಾಗಿ ಈ ಕೊನೆಯ ಏಳು ಉಪದ್ರವದಲ್ಲಿ ಯಾವ ರೀತಿಯಲ್ಲಿ ನೀತಿವಂತರು ಕ್ರಿಸ್ತನ ಒಂದು ಮಧ್ಯಸ್ಥಿಕೆಯ ಸೇವೆ ಮುಗಿದ ನಂತರವೂ ಸಹ ಕ್ರಿಸ್ತನೊಂದಿಗೆ ಸಂಪರ್ಕವನ್ನು ಹೊಂದಿಕೊಂಡಿರತಕ್ಕಂಥವರಾಗಿದ್ದಾರೆ ಅನ್ನುವಂಥ ಸತ್ಯವನ್ನು ಅರಿತುಕೊಂಡು ಈ ಒಂದು ಸತ್ಯ ಅವರನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥ ದೊಡ್ಡ ಬೆಳಕಾಗುವಾಗೆ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಧ್ಯವರ್ತಿ ಇಲ್ಲದೇ ಇರುವಾಗಲೂ ಸಹ ಕ್ರಿಸ್ತನೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಈ ನೀತಿವಂತರು ಹೊಂದಿರತಕ್ಕಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ಕ್ರಿಸ್ತನು ತನ್ನ ಜನರಿಗೋಸ್ಕರ ದೋಷ ಪರಿಹಾರ ದಿನದಲ್ಲಿ ಅವರ ಪಾಪಗಳನ್ನೆಲ್ಲ ಅಳಿಸಿಬಿಡುವವನಾಗಿದ್ದಾನೆ. ಅಳಿಸಿಬಿಟ್ಟು ಆತನು ತನ್ನ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಬರುವುದಕ್ಕಿಂತ ಮೊದಲು ಆತನು ಮಹಾಪರಿಶುದ್ಧ ಸ್ಥಳದಲ್ಲಿ ನಮಗೋಸ್ಕರ ಮಧ್ಯಸ್ಥಿಕೆಯ ಸೇವೆಯನ್ನು ಮಾಡುವಂಥವನಾಗಿದ್ದಾನೆ. ಈ ಮಧ್ಯಸ್ಥಿಕೆ ಸೇವೆಯನ್ನು ಮುಗಿಸಿ ಯಾರೆಲ್ಲ ನೀತಿವಂತರಾಗಿದ್ದಾರೋ ಅವರನ್ನು ಜೀವಬಾಧರ ಪಟ್ಟಿಯಲ್ಲಿ ಅವರ ಹೆಸರನ್ನು ಬರೆಯಲ್ಪಟ್ಟು ಅವರಿಗೆ ಮುದ್ರೆಯನ್ನು ಹಾಕಿರ್ತಕ್ಕಂಥವನಾಗಿದ್ದಾನೆ. ಅಂಥ ಜನಗಳನ್ನು ದೇವರು ಕಾಪಾಡುವಂಥವನಾಗಿದ್ದಾನೆ. ಹೇಗೆ ಎಂಬುದಾಗಿ ನಾವು ಇನ್ನೂ ಸಹ ವಿವರವಾಗಿ ನೋಡುವುದಾದರೆ, ಆತನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ತನ್ನ ಸೇವೆ ಮುಗಿಸಿದಾಗ ಪರಲೋಕದ ಜನರ ಮೇಲೆ ಕತ್ತಲು ಕವಿದಿರುವುದು. ಅಂತಹ ಸಂದರ್ಭದಲ್ಲಿ ಈ ಲೋಕದಲ್ಲಿ ಜನಗಳು ದೇವರಿಗೋಸ್ಕರ ಹುಡುಕಾಡುವಂಥವರಾಗಿದ್ದಾರೆ. ಆದರೆ ಈ ಲೋಕ ಸತ್ಯದಿಂದ ದೂರ ಹೋಗಿ ಈ ಲೋಕ ಕತ್ತಲೆಯಲ್ಲಿ ಕವಿದಿರತಕ್ಕಂಥದ್ದಾಗಿದೆ. ಅಂತಹ ದಿಗಿಲು ಹುಟ್ಟಿಸುವಂತಹ ಸಮಯದಲ್ಲಿ ಪರಿಶುದ್ಧನಾದಂತಹ ದೇವರ ಮುಂದೆ ನೀತಿವಂತರಾಗಿ ಪ್ರಾರ್ಥಿಸುವ ಯಾವುದೇ ಮಧ್ಯವರ್ತಿಗಳು ಇರುವುದಿಲ್ಲ. ಯಾಕೆಂದರೆ ದೇವರು ಆ ಮಧ್ಯಸ್ಥಿಕೆ ಸೇವೆಯನ್ನು ಮುಗಿಸುವಂತೆವನಾಗಿದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ಯಾಜಕ ಕಂಡ ಪುಸ್ತಕ 16 ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ಇಸ್ರಾಯೇಲ್ ಜನರಿಗೆ ವರ್ಷಕ್ಕೆ ಹೊಂದಾವರ್ತಿ 7 ತಿಂಗಳು 10 ದಿನದಲ್ಲಿ ಮಹಾದೋಷ ಪರಿಹಾರಕ ದಿನದಲ್ಲಿ ಮಹಾಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಆಲಯಕ್ಕೂ ಜನರಿಗೂ ಅಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಸಹ ಆ ದೇವರ ಕುರಿಮರಿಯ ರಕ್ತದ ಮುಖಾಂತರವಾಗಿ ಪ್ರಾಯಶ್ಚಿತ್ತ ಮಾಡತಕ್ಕಂಥವನಾಗಿದ್ದನು. ಆ ಕೆಲಸವನ್ನು ಯೇಸು ಸ್ವಾಮಿ ಪರಲೋಕದಲ್ಲಿ ಮಾಡುವಂಥವನಾಗಿದ್ದಾನೆ. ಆ ಒಂದು ಕೆಲಸ ಮುಗಿದ ನಂತರ ಹೇಗೆ ಈ ಲೋಕದ ಮಹಾಯಾಜಕನು ಬಂದು ಯಾರ ಪಾಪ ಸಮಿಸಲ್ಪಟ್ಟಿದೆ, ಯಾರ ಪಾಪಗಳು ಸಮಿಸಲ್ಪಟ್ಟಿಲ್ಲ ಎಂಬುದಾಗಿ ಅವನು ಹೇಳುವಂತೆವನಾಗಿದ್ದನು. ಅದೇ ರೀತಿಯಾಗಿ ಪರಲೋಕದ ದೇವದರ್ಶನ ಗುಡಾರದಲ್ಲಿ ಆ ಮಧ್ಯಸ್ಥಿಕೆ ಸೇವೆಯನ್ನು ಮುಗಿಸಿ ನೀತಿವಂತ ಮಕ್ಕಳನ್ನು ದೇವರು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಬರುವಂತೆವನಾಗಿದ್ದಾನೆ. ಅನೀತಿವಂತರನ್ನು ಈ ಲೋಕದಲ್ಲಿ ನಾಶ ಮಾಡಲು ಬರತಕ್ಕಂಥವನಾಗಿದ್ದಾನೆ. ಹೇಗೆ ಅಲ್ಲಿ ಯಾರ ಪಾಪಗಳು ಸಮಿಸಲ್ಪಟ್ಟಿಲ್ಲವೋ ಆ ಇಸ್ರಾಯೇಲ್ ಜನಗಳನ್ನು ಆ ಒಂದು ಇಸ್ರಾಯೇಲ್ ಕುಲದ ಪಾಳ್ಯದಿಂದಲೇ ಅವರನ್ನು ಹೊರಗಾಗ್ತಕ್ಕಂಥವರಾಗಿದ್ದರು. ಅದೇ ರೀತಿಯಾಗಿ ಅನೀತಿವಂತರನ್ನು ಪರಲೋಕದಿಂದ ಹೊರಗೆ ಹಾಕಿ ಅವರನ್ನು ನಾಶ ಮಾಡುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡಬಹುದಾಗಿದೆ. ಪ್ರಿಯ ಕೇಳುಗರೆ, ಅದೇ ಕೆಲಸವನ್ನು ದೇವರು ಪರಲೋಕದಲ್ಲಿ ಮಾಡುವಂತೆವನಾಗಿದ್ದಾನೆ. ಇಂತಹ ಒಂದು ಸಂಕಟದ ಸಮಯದಲ್ಲಿ, ಇಂತಹ ಒಂದು ಏಳು ಉಪದ್ರವದ ಸಮಯದಲ್ಲೂ ಸಹ ಅನೇಕ ನೀತಿವಂತರು ದೇವರಿಗೋಸ್ಕರ ಸತ್ಯಕ್ಕೋಸ್ಕರ ನಿಲ್ಲುವಂಥವರಾಗಿದ್ದಾರೆ. ಇಂತಹ ಸಂಕಟದ ಸಮಯದಲ್ಲಿ ಕರ್ತನು ತನ್ನ ಜನರನ್ನು ಎಂದಿಗೂ ಸಹ ಮರೆಯುವುದಿಲ್ಲ. ಅದಕ್ಕೋಸ್ಕರವೇ ದಾನಿಯೇಲನ ಪುಸ್ತಕ 12:1 ನೋಡಬೇಕಾದರೆ ಆ ಸಂಕಟದ ಸಮಯದಲ್ಲಿ ಮಿಕಾಯೇಲನು ಅವರಿಗೋಸ್ಕರ ನಿಲ್ತಕ್ಕಂಥವನಾಗಿದ್ದಾನೆ. ಅವರು ಅಂದರೆ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಯಾರ ಹೆಸರು ಆ ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆಯೋ ಅವರಿಗೋಸ್ಕರ ಮಿಕಾಯೇಲಂದರೆ ಕ್ರಿಸ್ತನು ನಿಲ್ಲುವಂಥವನಾಗಿದ್ದಾನೆ. ತನ್ನ ಮಕ್ಕಳನ್ನು ದೇವರು ಎಂದಿಗೂ ಮರೆಯುವುದಿಲ್ಲ. ವೈರಿಗಳು ಒಂದು ಕಡೆ ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ, ವೈರಿಗಳು ಅವರನ್ನು ಸೆರೆಮನೆಗೆ ಹಾಕಿಸಿದರು, ಅಲ್ಲಿನ ಗೋಡೆಗಳು ಕ್ರಿಸ್ತನೊಂದಿಗಿನ ಅವರ ಸಂಪರ್ಕವನ್ನು ಎಂದಿಗೂ ಕಡಿದು ಹಾಕಲು ಸಾಧ್ಯವಿಲ್ಲ. ವೈರಿಗಳು ಏನು ಮಾಡ್ತಕ್ಕಂಥವರಾಗಿದ್ದಾರೆ ಅಂದರೆ, ಇವರ ನಿಮಿತ್ತವಾಗಿಯೇ ಈ ಉಪದ್ರವ ಬರತಕ್ಕಂಥದ್ದಾಗಿದೆ. ಇವರು ಸಬ್ಬತ್ತಿನವನ್ನು ಕೈಗೊಂಡು ನಡೆಯುವುದರ ಮೂಲಕವಾಗಿಯೇ ನಮಗೆ ಈ ಪರಿಸ್ಥಿತಿ ಬಂದಿದೆ. ಇವರು ಭಾನುವಾರದ ಪರಿಶುದ್ಧತೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ಈ ಸಬ್ಬತ್ತಿನವನ್ನು ಪರಿಶುದ್ಧವಾಗಿ ಆಚರಿಸುವಂಥವರಾಗಿದ್ದಾರೋ, ಆ ದೇವರ ಮಕ್ಕಳನ್ನು ಹಿಡಿದುಕೊಂಡು ಬಂದು ಸೆರೆಮನೆಗೆ ಹಾಕ್ತಕ್ಕಂಥವರಾಗಿದ್ದಾರೆ. ಆದರೆ ಸೆರೆಮನೆಯಲ್ಲಿ ಇದ್ದಾಗಲೂ ಸಹ ದೇವಭಕ್ತರು ನೀತಿವಂತರಾಗಿರ್ತಕ್ಕಂತಹ ಜನಗಳು ದೇವರನ್ನು ಕೂಗಿ ಕರೆಯುವಂಥವರಾಗಿದ್ದಾರೆ. ಕ್ರಿಸ್ತನೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಈ ಗೋಡೆಗಳು ಸೆರೆಮನೆಗಳು ತಡೆಯಲು ಸಾಧ್ಯವಾಗುವುದಿಲ್ಲ. ವೈರಿಗಳು ಸಹ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಆ ರೀತಿಯಾದಂತಹ ಒಂದು ದಹಿಸುವ ಅಗ್ನಿ, ಸತ್ಯದ ಬೆಂಕಿ ಅವರ ಹೃದಯದಲ್ಲಿ ಯಾವಾಗಲೂ ಸಹ ಪ್ರಜ್ವಲಿಸುವಂಥದ್ದಾಗಿದೆ. ಅವರ ಬಲಹೀನತೆ ಹಾಗೂ ಕಷ್ಟ ಸಂಕಟಗಳನ್ನು ಬಲ್ಲಾತನು ಲೋಕದ ಎಲ್ಲ ಅಧಿಕಾರಕ್ಕಿಂತ ಉನ್ನತವಾಗಿದ್ದಾನೆ. ದೇವದೂತರು ಭಕ್ತರು ಏಕಾಂತವಾಗಿರುವ ಸೆರೆಮನೆಗೆ ಬಂದು ಅವರಿಗೆ ಪರಲೋಕದ ಸಮಾಧಾನ ಹಾಗೂ ಆದರಣೆಯನ್ನು ಕೊಡುವರು. ಆಗ ಭಕ್ತರಿಗೆ ಸೆರೆಮನೆಯು ಅರಮನೆಯಂತಿರುವುದು. ಪೌಲ ಶೀಲರು ಫಿಲಿಪ್ಪ ಪಟ್ಟಣದಲ್ಲಿ ಸೆರೆಮನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥಿಸುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತಿದ್ದಂತೆ ದೇವ ಜನರು ಸೆರೆಮನೆಯಲ್ಲಿರುವಾಗಲೂ ಪರಲೋಕದ ಬೆಳಕು ಅವರ ಮಧ್ಯದಲ್ಲಿ ಪ್ರಕಾಶಿಸುವಂತಿದಾಗಿದೆ. ಎಂತಹ ಅದ್ಭುತವಾದಂತಹ ಒಂದು ಸತ್ಯ ಅಲ್ಲ ಪ್ರಿಯ ಕೇಳುಗರೆ? ಕೊನೆಯ ಕಾಲದಲ್ಲಿ ಈ ಏಳು ಉಪದ್ರವದ ಸಮಯದಲ್ಲಿ ದುಷ್ಟರು ನೀತಿವಂತರನ್ನು ನಾಶ ಮಾಡಬೇಕೆಂಬುದಾಗಿ ಅವರನ್ನು ಸೆರೆಮನೆಗೆ ಹಾಕ್ತಕ್ಕಂಥವರಾಗಿದ್ದಾರೆ, ಅವರನ್ನು ಬಂಧಿಸ್ತಕ್ಕಂಥವರಾಗಿದ್ದಾರೆ. ಹೇಗೆ? ಅಪೊಸ್ತಲ ಕೃತ್ಯಗಳು 16 ಪೌಲ ಶೀಲರನ್ನು ಸುವಾರ್ತೆ ಸಾರಬಾರದು ಎಂಬುದಾಗಿ ಅವರನ್ನು ಸೆರೆಮನೆಗೆ ಹಾಕಿದರು. ಅದೇ ರೀತಿಯಾಗಿ ಮೂರು ದೂತರ ಸಂದೇಶವನ್ನು ಸಾರುವಂತಹ ಮಕ್ಕಳನ್ನು ಯಾರೆಲ್ಲ ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೋ ಆ ಮಕ್ಕಳನ್ನು ದುಷ್ಟರು ಹಿಡಿದು ಅವರನ್ನು ಸೆರೆಗೆ ಹಾಕ್ತಕ್ಕಂಥವರಾಗಿದ್ದಾರೆ. ಅವರು ಏಕಾಂತವಾಗಿರ್ತಕ್ಕಂಥವರಾಗಿದ್ದಾರೆ. ಅಂಥ ಸಮಯದಲ್ಲಿ ಹೇಗೆ ಅಂದು ಪೇತ್ರನು ಏಕಾಂತವಾಗಿ ಸೆರೆಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ದೇವದೂತರು ಅಲ್ಲಿ ಬಂದು ಅವನನ್ನು ಆ ಸೆರೆಮನೆಯಿಂದ ಬಿಡಿಸಿದರು, ಹೇಗೆ ಪೌಲ ಶೀಲರು ಆ ಒಂದು ಸೆರೆಮನೆಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಅವರನ್ನು ಬಿಡಿಸಿಕೊಂಡು ಬಂದರು, ಅದೇ ರೀತಿಯಾಗಿ ದೇವರ ಮಕ್ಕಳು ಕರ್ತನನ್ನು ಕುಗಿ ಕರೀತಕ್ಕಂಥವರಾಗಿದ್ದಾರೆ, ಅವನನ್ನು ಪ್ರಾರ್ಥಿಸ್ತಕ್ಕಂಥವರಾಗಿದ್ದಾರೆ, ಸ್ತೋತ್ರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಆ ಒಂದು ಸ್ತೋತ್ರ ಪ್ರಾರ್ಥನೆ ನಿಮಿತ್ತವಾಗಿ ದೇವರು ಅರಮನೆಯನ್ನು ಸೆರೆಮನೆಯಾಗಿಯೂ ಸೆರೆಮನೆಯನ್ನು ಅರಮನೆಯಾಗಿಯೂ ಮಾಡುವಂಥವನಾಗಿದ್ದಾನೆ. ಅಂತಹ ಪರಿಸ್ಥಿತಿ ಯಾಕೆಂದರೆ ದುಷ್ಟರಿಗೆ ಈ ಲೋಕದ ಅರಮನೆಗಳು ಸೆರೆಮನೆಯಂತಿರ್ತಕ್ಕಂಥದ್ದಾಗಿದೆ, ಆದರೆ ನೀತಿವಂತರಿಗೆ ಈ ಲೋಕದ ಎಲ್ಲವೂ ಸಹ ಸೆರೆಮನೆಯಂತೆ ಇದ್ದರೂ ದೇವರ ಕೃಪೆ ಅವರ ಮೇಲೆ ಇರುವುದರಿಂದ ಅರಮನೆಯಂತೆ ಕಾಣಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಆ ಸೆರೆಮನೆಯ ಒಳಗಡೆ ದೇವರ ಪ್ರಸನ್ನತೆ ಇರತಕ್ಕಂಥರಾಗಿದ್ದಾರೆ. ದೇವದೂತರು ಅವರ ಸುತ್ತ ಇದ್ದು ಕಾಪಾಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂತಹ ರೀತಿಯಲ್ಲಿ ನೀತಿವಂತರಾಗಿ ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನೀವು ಆ ಗುಂಪಿನಲ್ಲಿ ಇರಬೇಕೆಂಬುದಾಗಿ ಭಾವಿಸ್ತಕ್ಕಂಥವರಾಗಿದ್ದೀರಾ? ದೇವರು ನಾನು ಮತ್ತು ನೀವು ಆ ಗುಂಪಿನಲ್ಲಿದ್ದು ಕೊನೆಯ ಕಾಲದಲ್ಲಿ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಬಯಸುವಂಥವನಾಗಿದ್ದಾನೆ. ನಾವು ಆತನ ಮುಂದೆ ಇವತ್ತೇ ನಾವು ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಕೊನೆಯ ಕಾಲದ ಸತ್ಯದ ವಿಚಾರವಾಗಿ ಸಾಕ್ಷಿಯಾಗಿ ಇರಬೇಕೆಂಬುದಾಗಿ ಆತನ ಮುಂದೆ ಬೇಡುವಾಗ ಅವನು ಆತನ ಚಿತ್ತಕ್ಕೆ ತಕ್ಕಂತೆ ನಮ್ಮ ನಡೆಸ್ತಕ್ಕಂಥವನಾಗಿದ್ದಾನೆ. ನಮ್ಮನ್ನು ತಿರಸ್ಕರಿಸ್ತಕ್ಕಂಥದ್ದು ಅಥವಾ ಆ ಗುಂಪಿನಲ್ಲಿ ಇರಬೇಕೆಂಬುದಾಗಿ ನೇಮಿಸ್ತಕ್ಕಂಥದ್ದು ಆತನಿಗೆ ಬಿಟ್ಟದ್ದು. ಆದರೆ ಏನೇ ಬಂದರೂ ಸಹ ನಾವು ಕ್ರಿಸ್ತನಿಗೋಸ್ಕರ ಸತ್ಯದಲ್ಲಿ ನಿಂತು ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸಬೇಕೆನ್ನುವುದೇ ಆತನ ಒಂದು ಉದ್ದೇಶವಾಗಿದೆ. ಪ್ರಿಯ ಕೇಳುಗರೆ, ಮನುಷ್ಯರು ಪರಲೋಕದ ಆತ್ಮಿಕ ದೃಷ್ಟಿಯಿಂದ ನೋಡಿದಲ್ಲಿ ಬಲಿಷ್ಠರಾದಂತಹ ದೇವದೂತರು ಕ್ರಿಸ್ತನ ವಾಕ್ಯಗಳನ್ನು ಕೈಗೊಂಡು ನಡೆದವರ ಸುತ್ತಲೂ ಕಾವಲಾಗಿರುವುದನ್ನು ಕಾಣಬಹುದು. ಭಕ್ತರ ಕಷ್ಟ ಸಂಕಟದ ಪ್ರಾರ್ಥನೆಗಳನ್ನು ಅವರು ಅಣುಕಪ್ಪದಿಂದ ನೋಡುವಂತೆಯವರಾಗಿದ್ದಾರೆ. ಕಷ್ಟದಲ್ಲಿರುವ ಭಕ್ತರನ್ನು ಬಿಡುಗಡೆಗೊಳಿಸಲು ದೇವದೂತರು ತಮ್ಮ ದಂಡನಾಯಕನಾದಂತಹ ಕ್ರಿಸ್ತನ ಆಜ್ಞೆಗಳಿಗಾಗಿ ಕಾದಿರುವಂತೆಯವರಾಗಿದ್ದಾರೆ. ನಮಗೆ ಅಗತ್ಯವಾದಂತಹ ಅಮೂಲ್ಯನಾದಂತಹ ರಕ್ಷಕನು ಸಹಾಯ ಮಾಡುವಂತೆವನಾಗಿದ್ದಾನೆ ಎಂಬುದಾಗಿ ಅವರು ಯಾವಾಗಲೂ ಸಹ ಎದುರು ನೋಡುವಂತೆವರಾಗಿದ್ದಾರೆ. ಪರಲೋಕದ ಅದ್ಭುತವಾದಂತಹ ಮಹಿಮೆ ಮತ್ತು ಮಧ್ಯಯುಗದಲ್ಲಿ ಕ್ರೈಸ್ತರಿಗೆ ಉಂಟಾದಂತಹ ಹಿಂಸೆ ಇವೆರಡು ಕಂಡು ಬರುವಂತಹ ಅಂತಿಮ ಕಾಲದಲ್ಲಿ ಜೀವಿಸಿರುವ ದೇವ ಜನರಿಗಾಗುವ ಅನುಭವವನ್ನು ತಿಳಿಯಲು ಅಸಾಧ್ಯವಾಗಿದೆ. ಪ್ರಿಯ ಕೇಳುಗರೆ, ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ ಮಧ್ಯಯುಗದಲ್ಲೂ ಸಹ ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸಿದರು. ಸತ್ಯದ ನಿಮಿತ್ತವಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಮಧ್ಯಯುಗದ ಇತಿಹಾಸವನ್ನು ನಾವು ಕೆದಕುವುದಾದರೆ ಪ್ರಿಯ ಕೇಳುಗರೆ, ಕೊನೆಯ ಕಾಲದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಅದರ ಒಂದು ಚಿಕ್ಕ ಚಿತ್ರಣವನ್ನು ದೇವರು ಈಗಾಗಲೇ ಮಧ್ಯಯುಗದಲ್ಲಿ ಯಾವ ರೀತಿಯಲ್ಲಿ ಕ್ರೈಸ್ತರು ಈ ಮೃಗಕ್ಕೆ ಆ ಹಿಂಸೆಗೆ ಒಳಗಾಗಿ ತಮ್ಮ ಪ್ರಾಣವನ್ನು ದೇವರಿಗೋಸ್ಕರ ಅರ್ಪಿಸಿದರೋ ಅದೇ ರೀತಿಯಾದಂಥ ಘಟನೆ ನಡೀತಕ್ಕಂಥದ್ದಾಗಿದೆ. ಇತಿಹಾಸ ಮರುಗೊಳಿಸ್ತಕ್ಕಂಥದ್ದಾಗಿದೆ. ಸೂರ್ಯನ ಕೆಳಗೆ ನಡೆದದ್ದೇ ನಡೆಯುವುದು ಅನ್ನುವುದಾಗಿ ಪ್ರಸಂಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಹಿಂದೆ ಏನು ನಡೆಯಿತು ಆ ಒಂದು ಘಟನೆಯನ್ನು ನಾವು ಮೆಲುಕಾಕಬೇಕು. ಪ್ರಿಯ ಕೇಳುಗರೆ, ಈ ಒಂದು ಮಧ್ಯಯುಗದಲ್ಲಿ ಪರಲೋಕದ ಅದ್ಭುತವಾದಂಥ ಮಹಿಮೆ ಅನೇಕ ನಿಜಭಕ್ತರ ಮಧ್ಯದಲ್ಲಿ ನೆಲೆಗೊಂಡಿತು, ಅನೇಕ ಧಾರ್ಮಿಕ ಸುಧಾರಕರ ಮಧ್ಯದಲ್ಲಿ ನೆಲೆಗೊಂಡಿತು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಒಂದೊಂದೇ ಬೆಳಕನ್ನು ದೇವರು ಈ ಲೋಕಕ್ಕೆ ನೀಡಿದನು. ಆ ಪೋಪ್ ಮಾರ್ಗದ ವಿರುದ್ಧವಾಗಿ ಅನೇಕ ಧಾರ್ಮಿಕ ಸುಧಾರಕರಿದ್ದರು. ವಿಪ್ಲಿಕ್ ಮೂಲಕವಾಗಿ ಅನೇಕ ಧಾರ್ಮಿಕ ಸುಧಾರಣೆ ಬಂತು. ಅವನನ್ನು ಹಿಂಬಾಲಿಸಿದಂತಹ ವಿಲಿಯಂ ಟೆಂಡೆಲ್ ಮೂಲಕವಾಗಿ ಸತ್ಯ ಅನೇಕ ರೀತಿಯಾಗಿ ಹೊರಬಂತು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಆನಂತರ ನಾವು ನೋಡತಕ್ಕಂಥದ್ದು ವಿಕ್ಲೀಪನ ಮೂಲಕವಾಗಿ ಆತನ ಅನುಯಾಯಿಗಳಾಗಿದ್ದಂತಹ ಆತನ ಪ್ರಭಾವಕ್ಕೆ ಒಳಗಾದಂತಹ ಜಾನಸ್ ಜರೋಬಮ್ನಂತಹ ಜನಗಳು ಈ ಸತ್ಯದ ಬೆಳಕನ್ನು ಅಲ್ಲಲ್ಲಿ ಅಲ್ಲಲ್ಲಿ ಚೆಲ್ಲಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಪೋಪ್ ಮಾರ್ಗ ಅವರನ್ನು ಯಾವ ರೀತಿಯಲ್ಲಿ ಹಿಂಸಿಸಿತು, ಆ ಹಿಂಸೆಯ ಮಧ್ಯದಲ್ಲೂ ಸಹ ಪರಲೋಕದ ಆ ಮಹಿಮೆ ಅವರ ಮಧ್ಯದಲ್ಲಿ ನೆಲೆಗೊಂಡಿತ್ತು. ಪರಲೋಕದ ಅದ್ಭುತವಾದಂತಹ ಆ ಒಂದು ಮಹಿಮೆ ಅವರನ್ನು ಮುನ್ನಡೆಸುವಂತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್, ಜುಂಗ್ಲೆ, ಕ್ಯಾಲ್ವಿನ್ ಅಂತಕ್ಕಂತಹ ಅನೇಕ ವಿಧವಾದಂತಹ ಧಾರ್ಮಿಕ ಸುಧಾರಕರು ಎದ್ದು ಈ ಲೋಕಕ್ಕೆ ಬೆಳಕನ್ನು ನೀಡಿದರು. ಆ ಹಿಂಸೆಯ ನಡುವೆಯೂ ಸಹ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿತ್ತು. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ಸಹ ಈ ಏಳು ಉಪದ್ರವದ ಸಮಯದಲ್ಲಿ ಪ್ರಿಯ ಕೇಳುಗರೆ ಯಾವ ರೀತಿಯಲ್ಲಿ ದೇವರ ಅದ್ಭುತವಾದಂಥ ಮಹಿಮೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಅದು ಅದ್ಭುತ, ಹೇಳಲು ಅಸಾಧ್ಯವಾಗಿರತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಅಂತಿಮ ಕಾಲದಲ್ಲಿ ಜೀವಿಸುವಂತಹ ದೇವ ಜನರು ಈ ಒಂದು ಪರಲೋಕದ ಮಹಿಮೆಯ ಅನುಭವವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಅದನ್ನು ಈಗಿನ ಕಾಲದಲ್ಲಿ ನಾವು ಊಹಿಸಲು ಸಾಧ್ಯವಿಲ್ಲ. ಆ ರೀತಿಯಾದಂಥ ಮಹಿಮೆ ಅವರ ಮಧ್ಯದಲ್ಲಿ ಜೀವಿಸ್ತಕ್ಕಂಥದ್ದಾಗಿದೆ. ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಜೀವಿಸ್ತಕ್ಕಂಥದ್ದಾಗಿದೆ. ದೇವರ ಸಿಂಹಾಸದಿಂದ ಹೊರಡುವಂತಹ ಬೆಳಕಿನಲ್ಲಿ ಅವರು ನಡೆಯುವಂಥವರಾಗಿದ್ದಾರೆ. ಹಾಗೂ ದೇವದೂತರ ಮೂಲಕ ಪರಲೋಕದೊಂದಿಗೆ ಅವರು ನಿರಂತರ ಸಂಪರ್ಕವನ್ನು ಹೊಂದಿರುವವರಾಗಿರ್ತಕ್ಕಂಥವರಾಗಿದ್ದಾರೆ. ಜನಾಂಗವು ಉಂಟಾದದ್ದರಿಂದ ಇಲ್ಲಿಯವರೆಗೆ ಸಂಭವಿಸಿದಂತಹ ಸಂಕಟದ ಸಮಯವು ಬಂದಾಗ ದೇವರಿ ಆರಿಸಿಕೊಂಡಿರತಕ್ಕಂತಹ ದೃಢವಾಗಿ ನಿಲ್ಲುವರು. ದೇವರಿಂದ ಕರೆಯಲ್ಪಟ್ಟಂತಹ ಜನಗಳು ಈ ಸಂಕಟದ ಸಮಯದಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದರೆ ಅವರು ದೇವರ ಜೊತೆಯಲ್ಲಿ ಒಂದು ನಿಕಟವಾದಂಥ ಸಂಪರ್ಕವನ್ನು ಹೊಂದಿಕೊಂಡಿರತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಎಲ್ಲ ರೀತಿಯ ಯೋಚನೆಗಳನ್ನು, ಚಿಂತನೆಗಳನ್ನು, ಮಾರ್ಗದರ್ಶನವನ್ನು ಪರಲೋಕದಿಂದ ಪಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಬಲಿಷ್ಠರಾದಂಥ ದೇವದೂತರು ಅವರನ್ನು ರಕ್ಷಿಸುವುದರಿಂದ ಸೈತಾನನು ಅಥವಾ ಅವರ ದೂತರು ಭಕ್ತರನ್ನು, ಆತನ ಜನಗಳನ್ನು ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಅವರ ಸುತ್ತ ದೇವದೂತರನ್ನು ದೇವರು ಕಾವಲಿಸಿರ್ತಕ್ಕಂಥವನಾಗಿದ್ದಾನೆ. ಅವರ ತಲೆಯ ಮೇಲೆ ಆ ಒಂದು ಕಾಮನ ಬಿಲ್ಲು ಸುತ್ತತಕ್ಕಂಥದ್ದಾಗಿದೆ. ಮುಗಿಲ ಬಿಲ್ಲಿನ ಆ ಒಂದು ಗುರುತು ಸದಾಕಾಲ ಇರತಕ್ಕಂಥದ್ದಾಗಿದೆ. ಯಾಕೆಂದರೆ ದೇವರು ಅವರಿಗೆ ಒಡಂಬಡಿಕೆಯಾಗಿ ಅದನ್ನು ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ನಾನು ನಿಮ್ಮನ್ನು ಕಾಯ್ತಕ್ಕಂಥವನಾಗಿದ್ದೇನೆ ಅಂತಕ್ಕಂತಹ ವಾಗ್ದಾನದೊಂದಿಗೆ ಅದನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ದೇವರ ಭಕ್ತರು ತನ್ನತನವನ್ನು ಎಂದಿಗೂ ಸಹ ಬಿಡದೆ ತನ್ನತನದ ವಿರುದ್ಧವಾದಂತಹ ಹೋರಾಟವನ್ನು ಮುಂದುವರಿಸತಕ್ಕಂಥವರಾಗಿದ್ದಾರೆ. ಎಲ್ಲಿವರೆಗೆ ಸೈತಾನನು ನಮ್ಮ ಮೇಲೆ ಆಳ್ವಿಕೆ ನಡೆಸುವನೋ ಅಲ್ಲಿವರೆಗೆ ನಾವು ನಮ್ಮತನದ ವಿರುದ್ಧ ಹೋರಾಡಬೇಕಾಗಿದೆ, ಹಾಗೂ ಪಾಪದ ಮೇಲೆ ಜಯವನ್ನು ಹೊಂದಬೇಕಾಗಿದೆ. ನಾವು ಜೀವಿಸುವವರೆಗೆ ಈ ಹೋರಾಟ ಮುಂದುವರಿಯಲಿದೆ. ಯಾವ ರೀತಿಯಲ್ಲಿ ಅಂದರೆ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡು ಜೀವನದಾದ್ಯಂತ ದೇವರಿಗೋಸ್ಕರ ವಿಧೇಯರಾಗಿ ಉತ್ತಮವಾದಂಥ ಫಲಿತಾಂಶವನ್ನು ಆತನಿಗೋಸ್ಕರ ಕೊಡುವುದಕ್ಕೋಸ್ಕರ ತನ್ನತನದ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಶಾರೀರಿಕ ಬಯಕೆಯ ವಿರುದ್ಧವಾಗಿ ನಾವು ಸತತವಾಗಿ ಹೋರಾಡಬೇಕು. ನಾವು ಕ್ರಿಸ್ತನ ಪರಿಶುದ್ಧ ಕೃಪೆಯಿಂದ ನೆಲೆಗೊಂಡಿದ್ದಲ್ಲಿ ಅದು ನಮ್ಮ ಮನಸ್ಸನ್ನು ನಿರ್ಮಲವಾದ ಹಾಗೂ ಪರಿಶುದ್ಧವಾದಂಥ ವಿಷಯಗಳ ಬಗ್ಗೆ ಧ್ಯಾನಿಸುವಂತೆ ಮಾಡುವಂಥದ್ದಾಗಿದೆ. ಮನುಷ್ಯರು ದೇವದೂತರ ಶರೀರವನ್ನು ಪಡೆದುಕೊಂಡಾಗ ಅವರು ಈ ಲೋಕದಲ್ಲಿರುವುದಿಲ್ಲ, ಬದಲಾಗಿ ಪರಲೋಕಕ್ಕೆ ತೆಗೆದುಕೊಳ್ಳಲ್ಪಡುವರು. ಈ ಜೀವನದಲ್ಲಿ ಪಾಪವು ಶಮಿಸಲ್ಪಟ್ಟಿದ್ದರು, ಅವರ ಪರಿಣಾಮವು ಈಗ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿಲ್ಲ. ಕ್ರಿಸ್ತನ ಬರೋಣದಲ್ಲಿ ಆತನು ನಮ್ಮ ಕೆಟ್ಟ ದೇಹವನ್ನು ತನ್ನ ಮಹಿಮೆಯ ಶರೀರದಂತೆ ಮಾರ್ಪಡಿಸುವಂತನಾಗಿದ್ದಾನೆ. ಎಂತಹ ಅದ್ಭುತವಾದಂಥ ಸತ್ಯವನ್ನು ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಈ ಲೋಕದಲ್ಲಿ ಒಂದು ದೊಡ್ಡ ಹೋರಾಟ ಇದೆ ಪ್ರಿಯ ಕೇಳುಗರೆ. ಆ ಹೋರಾಟದ ವಿಷಯದಲ್ಲಿ ನಾವು ನೋಡುವುದಾದರೆ ಆ ಏಳು ಉಪದ್ರವದ ಸಮಯದಲ್ಲಿ ನೀತಿವಂತರು ಸತ್ಯಕ್ಕೋಸ್ಕರ ನಿಲ್ತಕ್ಕಂಥವರಾಗಿದ್ದಾರೆ. ಕೊನೆಯಲ್ಲಿ ತನ್ನತನದ ಅಂದರೆ ಸೆಲ್ಫ್ ವಿರುದ್ಧವಾಗಿ ಅವರು ಹೋರಾಡುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಹೋರಾಡುವಂಥವರಾಗಿದ್ದಾರೆ ಅಂದರೆ ಸೈತಾನನು ಅವರ ಮೇಲೆ ಆಳ್ವಿಕೆಯನ್ನು ನಡೆಸಬೇಕು, ಅವರನ್ನು ನಾಶ ಮಾಡಬೇಕೆಂಬುದಾಗಿ ತನ್ನ ಬಿದ್ದು ಹೋಗಿರ್ತಕ್ಕಂತಹ ದೂತರು ಬರ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ಮಕ್ಕಳು ಪಾಪದಿಂದ ಜಯ ಹೊಂದಿ ಅವರು ಪರಿಶುದ್ಧರಾಗಿ ಜೀವಿಸತಕ್ಕಂಥವರಾಗಿದ್ದಾರೆ. ಅವರ ಜೀವಮಾನ ಪೂರ್ತಿ ಅವರು ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ತಮ್ಮತನವನ್ನು ನಿರಾಕರಿಸಿ ಅದಕ್ಕೆ ವಿರುದ್ಧವಾಗಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಈ ಲೋಕದಲ್ಲಿ ಜೀವನದ ಅತ್ಯಂತ ದೇವರ ಒಂದು ಆಜ್ಞೆಗೆ ಮಾತ್ರ ನಾನು ವಿಧೇಯರಾಗಬೇಕೆಂಬುದಾಗಿ, ಕ್ರಿಸ್ತನಿಗೆ ಮಾತ್ರ ನಾನು ಜೀವವನ್ನು ಕೊಡಬೇಕು ಎಂಬುದಾಗಿ ಅವರು ಪರಿಶುದ್ಧವಾಗಿ ಉತ್ತಮ ಫಲಿತಾಂಶವನ್ನು ಕ್ರಿಸ್ತನಿಗೆ ನೀಡುವಂಥವರಾಗಿದ್ದಾರೆ. ನಾವು ಜೀವಿಸುವಂತಹ ಈ ಕಾಲಘಟ್ಟ ಪ್ರಿಯ ಕೇಳುಗರೆ, ನಮ್ಮ ಸೆಲ್ಫ್ ಅಂತಕ್ಕಂತಹ ನನ್ನತನ ಅಂತಕ್ಕಂತಹ ಸ್ವಾರ್ಥದ ಬಿಟ್ಟು ನಾವು ಹೋರಾಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಸೈತಾನ ಹೈ ಅಂತ ಇಂಗ್ಲೀಷಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ, ಅಂದರೆ ನಾನು ಪ್ರೈಡ್ ಅಂತಕ್ಕಂತಹ ಆ ಒಂದು ಅಹಂಕಾರವನ್ನು ನಾವು ತೋರಿಸುವುದರ ಮೂಲಕವಾಗಿ ಸೈತಾನನನ್ನು ಹಿಂಬಾಲಿಸುವಂಥವರಾಗಿದ್ದಾರೆ. ಆದರೆ ಕ್ರಿಸ್ತನು ಹೇಗೆ ತನ್ನನ್ನು ತಾನು ನಿರಾಕರಿಸಿ ಆತನು ಯಾವ ರೀತಿಯಲ್ಲಿ ಸಿಲುಬೆಯನ್ನು ಹೊತ್ತುಕೊಂಡು ನಡೆದನು, ಅದೇ ರೀತಿಯಾಗಿ ನಾವು ನನ್ನತನವನ್ನು ನಿರಾಕರಿಸಿ ನಾವು ಅದಕ್ಕೆ ವಿರುದ್ಧವಾಗಿ ಹೋರಾಡುವುದರ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಬೇಕು. ಯಾಕೆಂದರೆ ಶರೀರದ ಬಯಕೆಗಳು ನಮ್ಮನ್ನು ಕರೀತಕ್ಕಂಥದ್ದಾಗಿದೆ, ಅದರ ವಿರುದ್ಧವಾಗಿ ಸತತವಾಗಿ ನಾವು ಹೋರಾಡಬೇಕಾಗಿದೆ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ನಮ್ಮನ್ನು ಪಾಪದಲ್ಲಿ ಸಿಲುಕಿಸ್ತಕ್ಕಂಥದ್ದಾಗಿದೆ. ನನ್ನತನವನ್ನು ಎತ್ತಿ ಹಿಡಿಯಲು ಅದು ಪ್ರಯತ್ನಿಸ್ತಕ್ಕಂಥದ್ದಾಗಿದೆ, ಸ್ವಾರ್ಥವನ್ನು ತೋರಿಸಲು ಪ್ರಯತ್ನಿಸ್ತಕ್ಕಂಥದ್ದಾಗಿದೆ. ಆದರೆ ನಾನಲ್ಲ ಕ್ರಿಸ್ತನು ಎಂಬುದಾಗಿ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬವನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಡಿ ಜೇ ಹೊಂದುವುದಾದರೆ ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಲು ಸಾಧ್ಯರಾಗ್ತಕ್ಕಂಥವರಾಗಿದ್ದೇವೆ. ಆವಾಗ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸತಕ್ಕಂಥನಾಗಿದ್ದಾನೆ. ಈ ಶರೀರ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ, ನಮಗೆ ನೂತನ ಶರೀರವನ್ನು ಆತನು ಕೊಡ್ತಕ್ಕಂಥನಾಗಿದ್ದಾನೆ, ಪರಲೋಕ ರಾಜ್ಯಕ್ಕೆ ನಡೆಸ್ತಕ್ಕಂಥನಾಗಿದ್ದಾನೆ. ನಾಶವಾಗುವಂತಹ ಈ ದೇಶ ಅದು ನಾಶವಾಗದೆ ಪರಲೋಕಕ್ಕೆ ಹೊಸ ಶರೀರವಾಗಿ ಬದಲಾವಣೆ ಹೊಂದಿ ಮಾರ್ಪಾಡು ಹೊಂದಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಕಾಲಘಟ್ಟ ಪರಿಶುದ್ಧವಾಗಿ ಜೀವಿಸುವಂತಹ ಕಾಲಘಟ್ಟ. ಈಗ ಜೀವಿಸಿದರೆ ಮಾತ್ರ ಮುಂದೆ ಬರ್ತಕ್ಕಂತಹ ಆ ಸಂಕಟದ ಸಮಯದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯ. ಹಾಗಾಗಿ ಒಂದು ಗುಂಪು ಕೊನೆಯ ಕಾಲದಲ್ಲಿ ನಿಂತುಕೊಳ್ತಕ್ಕಂಥದ್ದಾಗಿದೆ, ಪರಿಶುದ್ಧರಾಗಿ ಕ್ರಿಸ್ತರನ್ನ ಪ್ರತಿಬಿಂಬಿಸುವಾಗಿ ನಿಲ್ತಕ್ಕಂಥದ್ದಾಗಿದೆ. ಆ ಗುಂಪು ಏನು ಎಂಬುದನ್ನು ಮುಂದಿನ ದಿನದಲ್ಲಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪರಲೋಕದ ದೇವರೇ, ಸರ್ವಶ್ರೇಷ್ಠಕರ್ತನೇ, ಹೌದು ಸ್ವಾಮಿ, ನೀನು ನಿನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ಕಾಪಾಡ್ತೀಯ ಎಂಬುದಾಗಿ ನಾವು ನೋಡಿದೆವು ಸ್ವಾಮಿ. ಆದರೆ ಮುಂದೆ ಬರ್ತಕ್ಕಂತಹ ಯಾವುದರ ಬಗ್ಗೆಯೂ ಚಿಂತಿಸದೆ ಸತ್ಯಕ್ಕೋಸ್ಕರ ಇವತ್ತಿನಿಂದಲೇ ನಾವು ಪರಿಶುದ್ಧರಾಗಿ ಜೀವಿಸುವಾಗೆ ಸಹಾಯ ಮಾಡು. ಇವತ್ತಿನ ದಿನದಲ್ಲಿ ಯಾರೆಲ್ಲ ಹೌದು ನಾನು ಆ ಉಪದ್ರವದ ಸಮಯದಲ್ಲಿ ಕ್ರಿಸ್ತನಿಗೋಸ್ಕರ ನಿಲ್ತಕ್ಕಂಥನಾಗಿದ್ದಾನೆ, ದೇವರಿಗೋಸ್ಕರ ನಿಲ್ತಕ್ಕಂಥನಾಗಿದ್ದೇನೆ ಅಂತಕ್ಕಂತಹ ಮನಸ್ಸನ್ನು ಇವತ್ತಿನ ದಿನದಲ್ಲಿ ತೀರ್ಮಾನಿಸುವಂಥವರಾಗಿದ್ದಾರೋ ಸ್ವಾಮಿ, ಆ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆತ್ಮನ ಮುಖಾಂತರವಾಗಿ ನೀನು ನಡೆಸು ಸ್ವಾಮಿ, ನಿನ್ನ ಚಿತ್ತ ಪ್ರಕಾರವಾಗಿ ಅವರನ್ನು ನಡೆಸು. ಆ ನಿಟ್ಟಿನಲ್ಲಿ ಅವರು ಪರಿಶುದ್ಧರಾಗಿ ನಿನಗೋಸ್ಕರ ಕೊನೆಯ ಕಾಲದಲ್ಲಿ ನಿಂತು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗ್ತಕ್ಕಂಥ ಮಕ್ಕಳಾಗುವಾಗಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ, ಈ ಒಂದು ಉಪದ್ರವದ ಸಮಯದಲ್ಲಿ ನಾನು ಕ್ರಿಸ್ತನಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲಬೇಕೆನ್ನುವುದಾಗಿ ತೀರ್ಮಾನಿಸ್ತಕ್ಕಂಥ ನಿನ್ನ ಮಕ್ಕಳನ್ನು ನಿನ್ನ ಚಿತ್ತದ ಪ್ರಕಾರವಾಗಿ ನಡೆಸು, ಆಶೀರ್ವದಿಸು. ಆ ಮಕ್ಕಳು ಕೊನೆಯ ಕಾಲದಲ್ಲಿ ಸತ್ಯಕ್ಕೋಸ್ಕರ ಸ್ಥಿರವಾಗಿ ನಿಂತು ನಿನಗೆ ಸಾಕ್ಷಿಯಾಗಿರುವಾಗೆ ಸಹಾಯ ಮಾಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಆಶೀರ್ವದಿಸು, ಈ ಸತ್ಯದ ಮುಖಾಂತರವಾಗಿ ಬದಲಾಯಿಸಿ ಅವರನ್ನು ಪರಲೋಕ ರಾಜ್ಯಕ್ಕೆ ನೀನು ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-663-7111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಸಮಾಧಾನ ಕೊಡುವನು ನಮಗೆ ನಮ್ಮಯ ಕಣ್ಣೀರು ತೋರಿಸುವ ಕೊನೆಗೆ ಯಹೋವನೇ ನನ್ನ ಮನವೇ ಶಾಶ್ವತವಾಗಿ ನಿನ್ನ ಪ್ರೀತಿ ಶ್ರೇಷ್ಠವಾಗಿದೆ ನಿನ್ನ ಪ್ರೀತಿ ಯಹೋವನೇ.